हयग्रीवं चिदानंद विग्रहं सदनुग्रहं दशग्रीवच्युतं शापान् मणिग्रीव विमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराचितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेम तीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। सगदोऽपि ह्यसौ देवः संसारे अगदतामगात् त्रिविक्रमोऽप्यसौ योगी मनसो विक्रमो भवत्। ಮುಂದೆ ಹೇಳುತ್ತಾರೆ ವಾಜರಾಜರು, ಸಗದೋಪಿ ಹ್ಯಸೌ ದೇವಃ. ಹೇಳಿ ಶ್ಲೋಕ ಹೇಳಿ. ಸಗದೋಪಿ ಅಸೌ ದೇವಃ ಸಂಸಾರೇ ಅಗದತಾಮಗಾತ್ ತ್ರಿವಿಕ್ರಮೋಪ್ಯಸೌ ಯೋಗಿ ಮನಸಃ ಅವಿಕ್ರಮೋ ಭವತ್. ಭಗವಂತ ಗದೆಯನ್ನು ಹಿಡ್ಕೊಂಡಿದ್ದಾನೆ, ಅದಕ್ಕೆ ಸಗದ ಅಂತ ಹೆಸರು. ಸಗದ ಅಂದರೆ ಗದೆಯಿಂದ ಕೂಡಿಕೊಂಡವ. ಅಸೌ ದೇವ ಈ ತ್ರಿವಿಕ್ರಮ ಸಗದ ಅಪಿ ಕೌಮೋದಕಿ ಎಂಬ ಗದೆಯಿಂದ ಕೂಡಿಕೊಂಡಿದ್ರು. ಸಂಸಾರೇ ಸಂಸಾರದಲ್ಲಿ ಇವ ಏನಾದ? ಅಗದತಾಂ ಅಗಾತ್. ಅಗದತ ಅಂದ್ರೇನು? ಔಷಧ ಸ್ವರೂಪನಾದ, ಗದೆ ಇಲ್ಲದೆ ಆದ. ಅಂದರೆ ವಿಶೇಷವಾಗಿ ತ್ರಿವಿಕ್ರಮ ಸಂಸಾರದಲ್ಲಿರುವಂಥವರಿಗೆ ಔಷಧ ರೂಪಿಯಾಗಿದ್ದಾನೆ. ಅಸೌ ತ್ರಿವಿಕ್ರಮೋಪಿ, ಈ ಭಗವಂತ ತ್ರಿವಿಕ್ರಮ, ಯಾರಿಗೂ ಎಟಕದ ರೀತಿಯಲ್ಲಿ ಜಗತ್ತನ್ನೇ ಆಳದವ ಸ್ವಾಮಿ. ಯೋಗಿ ಮನಸಃ, ಯೋಗಿಗಳ ಧ್ಯಾನ ಮಾಡುವ ಯೋಗಿಗಳ ಮನಸ್ಸಿನಿಂದ ಅವಿಕ್ರಮ ಅಭವತ್. ಅವಿಕ್ರಮ ಅಂದ್ರೆ ಒಂದು ಹೆಜ್ಜೆಯೂ ಮುಂದೆ ಇಡ್ಲಿಕ್ಕಾಗಿಲ್ಲಂತೆ. ಯೋಗಿಗಳ ಮನಸ್ಸಿನಲ್ಲಿರುವ ಈ ದೇವ ಅವಿಕ್ರಮನಾದ, ವಿಶೇಷ ಕ್ರಮ ಇಲ್ಲ ಅವನದಂದ್ರೆ ಅಲ್ಲಿಂದ ಹೊರಗೆ ಹೆಜ್ಜೆ ಇಡುತ್ತಾ ಇಲ್ಲ. ಲೋಕವನ್ನ ಅಳಿಯಲಿಕ್ಕೆ ಮೂರು ಹೆಜ್ಜೆಗಳಿಟ್ಟ ಸ್ವಾಮಿ. ಯೋಗಿಗಳ ಮನಸ್ಸಲ್ಲಿ ಇವ ಇರ್ತಾನೆ, ಒಂದು ಹೆಜ್ಜೆಯೂ ಹೊರಗೆ ಇಡಲ್ಲ. ಅಂದ್ರೆ ಸದಾ ಯೋಗಿಗಳ ಮನಸ್ಸಿನಲ್ಲಿ ಭಕ್ತ ವಾತ್ಸಲ್ಯದಿಂದ ಸದಾ ಇರ್ತಾನೆ ಇವ ತ್ರಿವಿಕ್ರಮ ಅಂತ. ಆ ತ್ರಿವಿಕ್ರಮ ರೂಪಿ ಭಗವಂತನನ್ನ ಚಿಂತನೆ ಮಾಡುತ್ತಾ ಬರ್ತಾರೆ. ನಂತರ ಅಲ್ಲಿ ನೋಡಬೇಕಾದ ವಿಚಾರ, ದ್ವಾರಕೆಯಲ್ಲಿ ನೋಡಿದ್ದೀರಾ, ಕೃಷ್ಣ ತ್ರಿವಿಕ್ರಮ ರೂಪ, ಅಂದರೆ ಗದ ಚಕ್ರ ಶಂಖ ಪದ್ಮ ಹಿಡ್ಕೊಂಡಿದ್ದಾನೆ ಕ್ರಮವಾಗಿ. ಬಲರಾಮ ದೇವರ ಮೂರ್ತಿ ನೋಡ್ತೀರಾ, ಅವರೂ ಹಾಗೆ ಇದ್ದಾರೆ. ಬಲರಾಮ ದೇವರ ಮೂರ್ತಿಯು ಹಾಗೆ ಇದೆ. ಎದುರಿಗೆ ಮಾಧವ ಮೂರ್ತಿ, ಆತನು ಗದ ಹಿಡ್ಕೊಂಡೇ ಇದ್ದಾನೆ. ನಂತರ ಇನ್ಯಾರು ನೋಡ್ತೀರಾ, ಚೂರು ಈಚೆ ಬಂದ್ರೆ ಆದಿಯಲ್ಲೇ ಇರತಕ್ಕಂಥ ಪ್ರದ್ಯುಮ್ನ ಅನಿರುದ್ಧ ಇಬ್ಬರು ನಿಂತಿದ್ದಾರೆ. ಪ್ರದ್ಯುಮ್ನ ಅನಿರುದ್ಧ ನಿಂತಿದ್ದಾರೆ. ಅವರನ್ನ ನೋಡ್ಲಿಕ್ಕೆ ಹೋದ್ರೆ ಅವರು ಗದ ಚಕ್ರ ಎಲ್ಲ ಹಿಡ್ಕೊಂಡೇ ನಿಂತಿದ್ದಾರೆ. ಅಲ್ಲಿ ನೋಡಿದಾಗ ಯಾವುದು ನಾರಾಯಣನ ಮೂರ್ತಿಯೋ ಯಾವುದು ಬೇರೆಯದು ಅಂತ ಗೊತ್ತೇ ಆಗಲ್ಲ, ಎಲ್ಲ ಹಾಗೇ ಇವೆ. ಅದು ಯಾಕೆ ಹಾಗೆ ಅಂದರೆ, ದೇವರು ಹೇಗಿರ್ತಾನೋ ಹಾಗೆ ಸಾದೃಶ್ಯ ಸಾರೂಪ್ಯ ಮುಖ್ಯ, ಅವನಂತೆ ರೂಪ ಹೊಂದಿರುವುದು ಎಂಬುದೇನಿದೆ ಅದನ್ನು ಜಗತ್ತಿಗೆ ತೋರಲಿಕ್ಕೆ ಎಲ್ಲರೂ ಅದೇ ಆಕಾರ ಅದೇ ಒಂದು ಆಯುಧಗಳನ್ನು ಧಾರಣೆ ಮಾಡಿಕೊಂಡು ನಿಂತಿದ್ದಾರವರು. ತುಂಬ ಚೆನ್ನಾಗಿರುತ್ತಲ್ಲಿ ಎಲ್ಲ ಮೂರ್ತಿಗಳು ಇದೇ ಥರದ ರೂಪವನ್ನು ಧಾರಣೆ ಮಾಡಿಕೊಂಡು ನೋಡಲಿಕ್ಕೆ ಎಲ್ಲ ಕೃಷ್ಣನ ರೂಪದಂತೆ ಇರುತ್ತೆ. ಇನ್ನಲ್ಲಿ ಗೋಮತಿ ನದಿಯನ್ನ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಶ್ರೀಕೃಷ್ಣ ಹೇಳಿ, ಶ್ರೀಕೃಷ್ಣ ಚರಣಾಂಭೋಜ ರಜೋರಂಜಿತ ಗೋಮತಿಂ. ಶ್ರೀಕೃಷ್ಣ ಚರಣಾಂಭೋಜ ರಜೋರಂಜಿತ ಗೋಮತಿಂ, ಗೋಮತಿಂ ಅಬ್ಧಿರಮಣೀಂ ಭಜೇ ತಾಪತ್ರಯಾಪಃ. ಗೋಮತಿ ಅಂದ್ರೆ ಎಂಥ ಗೋಮತಿ ಗೊತ್ತಾ, ಹೇಳ್ತಾರೆ ಶ್ರೀಕೃಷ್ಣ ಚರಣಾಂಭೋಜ ರಜೋರಂಜಿತ ಗೋಮತಿ. ಕೃಷ್ಣ ಓಡಾಡಿದ್ದಾನಲ್ಲಿ, ಆ ಕೃಷ್ಣನ ಪಾದ ಧೂಳಿಯಿಂದ, ಪಾದ ಕಮಲದ ಧೂಳಿಯಿಂದ ರಂಜಿತ ಕೆಂಪಾದ ಆ ಗೋಮತಿ ಯಾಕೆ? ಅಷ್ಟೇ ಅಲ್ಲ, ದೇವರ ಪಾದ ಧೂಳಿಯಿಂದ ಅಲಂಕೃತವಾದಂಥ ಒಂದು ಜಲ ಯಾಕೆ? ಹೊರಗಿಂದ ಕೃಷ್ಣನ ಪಾದ ಧೂಳಿ ಬಿದ್ದಿದೆ, ಒಳಗಿಂದ ಚಕ್ರಾಂಕಿತ ರೂಪದಲ್ಲಿ ಕೃಷ್ಣನೇ ಆ ಜಲದಲ್ಲಿ ಒಡಮೂಡಿ ಬರ್ತಾ ಇದ್ದಾನೆ. ಅದಂಥ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತಾಪತ್ರಯಾಪಹ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪಗಳನ್ನು ನಾಶ ಮಾಡತಕ್ಕಂಥ ಅಬ್ಧಿರಮಣಿ ಸಮುದ್ರ ರಾಜನ ಪತ್ನಿಯಾಗಿರತಕ್ಕಂಥ ಗೋಮತಿ ಅಹಂ ಭಜೆ, ಗೋಮತಿ ನದಿಯನ್ನ ನಾನು ಸೇವಾ ಮಾಡುತ್ತೇನೆ ಅಂತ ಚೆನ್ನಾಗಿ ಗೋಮತಿ ದೇವಿ ಅಲ್ಲಿರತಕ್ಕಂಥ ಭಗವದ್ ರೂಪವನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕ ಹೇಳಿ, ಫುಲ್ಲಫೇನ ಸಿತಾಂಬೋಧಿ ಕಲ್ಲೋಲಧೃತಯಾತಯ ವಲ್ಲಭಾಲಿಂಗನ ಸುಖಂ ದುರ್ಲಭಂ ಲಭ್ಯತೆ ನಿಶಂ. ಇಲ್ಲಿ ಹೇಳ್ತಾ ಇದ್ದಾರೆ, ಗೋಮತಿ ಸದಾ ಸಮುದ್ರದ ಸಂಗಮ ಆಗುವಂಥ ವಿಶೇಷವಾದಂಥ ಸ್ಥಳ ಅದು. ಅಲ್ಲಿ ಹೇಳ್ತಾ ಇದ್ದಾರೆ, ಫುಲ್ಲ ಫೇನ ಸ್ಥಿತ ಅಂಬೋಧಿ ಕಲ್ಲೋಲಧೃತಯ. ಸಮುದ್ರದ ತರಂಗ ಅಲೆಗಳು ಹೇಗಿವೆ ಅಂದರೆ ಚೆನ್ನಾಗಿ ವಿಕಾಸವಾಗಿ ಅರಳಿ ಅರಳಿ ಬರ್ತಾ ಇವೆ. ನೊರೆಯಿಂದ ಕೂಡಿದೆ ಬೆಳ್ಳಗಿರುವಂಥ ಸಮುದ್ರನ ಅಲೆಗಳು ಗೋಮತಿಯನ್ನ ಆಲಿಂಗನ ಮಾಡಲಿಕ್ಕೆ ಕೈಗಳಂತೆ ಬರ್ತಾ ಇವೆ. ತಯಾ ಆ ಗೋಮತಿ ದೇವಿ ದುರ್ಲಭಂ ವಲ್ಲಭಾಲಿಂಗನ ಸುಖಂ. ನದಿಗಳಿಗೆ ಸಮುದ್ರ ರಾಜನ ಜೊತೆಗೆ ಹತ್ತಿರ ಹೋಗಿ ಆಲಿಂಗನ ಮಾಡಿಕೊಳ್ಳುವಂತ ಸೌಭಾಗ್ಯ ಯಾವಾಗಿರಲಿ, ಯಾವಾಗ ಬೇರೆ ಕಡೆ ಹರಿತಾ ಬರಬೇಕು, ಕೊನೆಗೆ ಸಮುದ್ರ ಸೇರಬೇಕು. ಸಮುದ್ರ ಸೇರುವಂತ ಭಾಗ್ಯ ಇಲ್ಲಲ್ಲ ಅಂದ್ರೆ ಅದು ಹೇಳ್ತಾ ಇದ್ದಾರೆ, ಗೋಮತಿ ದೇವಿಗೆ ಇಲ್ಲಿ ಯಾವಾಗಲೂ ಸಿಗ್ತಾ ಇದೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಆ ದ್ವಾರಕೆಯಲ್ಲಿ ಗೋಮತಿ ಸಮುದ್ರ ಒಳಗೆ ಒಂದು ತೀರ್ಥವಿದೆ. ಮೊದಲು ಸಮುದ್ರ ದೂರಕ್ಕಿತ್ತು, ಸಮುದ್ರ ದೂರಕ್ಕಿತ್ತು, ನಂತರ ಅದು ಚಕ್ರತೀರ್ಥವನ್ನ ಅಲ್ಲಿರತಕ್ಕಂತಹ ತೀರ್ಥ ಚಕ್ರತೀರ್ಥ ಚಕ್ರಾಂಕಿತ ಉದ್ಭವ ಆಗುವ ಜಾಗ ಅದನ್ನ ಆಕ್ರಮಣ ಮಾಡಿದೆ ಸಮುದ್ರ. ಆ ಚಕ್ರತೀರ್ಥದ ಮಹಿಮೆಯನ್ನ ವರ್ಣನೆ ಮಾಡುತ್ತಾರೆ. ಚಕ್ರತೀರ್ಥಸ್ಯ ಮಹಿಮಾ ಹೇಳಿ, ಚಕ್ರತೀರ್ಥಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ ಯಚ್ಛಿಲಾಮಪಿ ಸಂಗೇನ ವಿಧತ್ತೆ ವಿಶ್ವವಂದಿತಾಂ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಅಲ್ಲಿ ಏನದು ಅಂದರೆ ಈ ಚಕ್ರತೀರ್ಥದ ಮಹಿಮೆ ಯಾರಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಯಾಕೆ ಈ ಚಕ್ರತೀರ್ಥ ತನ್ನ ಸಂಬಂಧದಿಂದ, ಆ ಚಕ್ರತೀರ್ಥದ ಸಂಬಂಧ ಒಂದು ಶಿಲೆಗೆ ಆಗಿದ್ದಕ್ಕೆ ಆ ಶಿಲೆ ಜಗತ್ತಿನಲ್ಲಿ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಆ ಶಿಲೆಗೆ. ಆ ಶಿಲೆ ಚಕ್ರತೀರ್ಥದ ಸಂಪರ್ಕ ಬಂದಾಗ ಅದರ ಮೇಲೆ ಚಕ್ರಗಳು ಮೂಡುತ್ತೆ. ಚಕ್ರತೀರ್ಥ ತನ್ನ ಸಂಪರ್ಕಕ್ಕೆ ಬಂದ ಶಿಲೆಗಳನ್ನ ಚಕ್ರ ಮೂಡುವಂತೆ ಮಾಡಿ ಹೊರಗೆ ಹಾಕುತ್ತೆ. ಅದಕ್ಕೆ ಅಂಥ ಈ ಚಕ್ರತೀರ್ಥದ ಸಂಪರ್ಕಕ್ಕೆ ಬಂದ ಶಿಲೆಯು ವಿಶ್ವವಂದಿತವಾಗುತ್ತೆ. ಅಂಥ ಮಹಿಮೆಯನ್ನ ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಚಕ್ರಾಂಕಿತ ನಮಗೆ ತುಂಬಾ ಸಿಗುತ್ತೆ, ಅಲ್ಲೆಲ್ಲ ಕಡೆ ಚಕ್ರಾಂಕಿತ ಬಹಳ ಸಿಗುತ್ತೆ, ನಮಗೆ ಇಲ್ಲಿಯೂ ತುಂಬಾ ಸಿಗುತ್ತೆ, ಬೆಂಗಳೂರಲ್ಲೂ ಸ್ವಲ್ಪ ದುಡ್ಡಿಟ್ಟರೆ ಡಬ್ಬಿ ಡಬ್ಬಿ ಸಿಗುತ್ತೆ. ಯಾವುದು ಅದಕ್ಕೆ ಹೇಳೋದು ನಮಗೆ ನಮ್ಮ ಸ್ವಭಾವವೇ ಅಂತಹದ್ದು. ಯಾವುದು ಸುಲಭವಾಗಿ ಸಿಗುತ್ತೋ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಯಾವುದು ಸಿಗಲ್ಲವೋ ಅದರ ಹಿಂದೆ ಓಡ್ತಾ ಇರ್ತೀವಿ. ಸಿಕ್ಕದ್ದರ ಬೆಲೆ ಗೊತ್ತಿಲ್ಲ, ಕಪ್ಪಾಗಿ ನುಣುಪಾಗಿ ಇರತಕ್ಕಂಥ ಸಾಲಗ್ರಾಮಾದಿಗಳನ್ನು ಲಕ್ಷಾಂತರ ರೂಪಾಯಿ ಸುರಿದು ತಗೊಳ್ತಾರೆ. ಸಾಲಿಗ್ರಾಮ ನೋಡಿದ ಕೂಡಲೇ ಕಣ್ಣು ಆನಂದ ಭರಿತ ಆಗುತ್ತೆ. ಚಕ್ರಾಂಕಿತವೂ ಅಷ್ಟೇ ಪವಿತ್ರ, ಅಷ್ಟೇ ಸನ್ನಿಧಾನ ದೇವರದ್ದು. ಆಚಾರ್ಯ ಹೇಳ್ತಾರೆ ಸಾಲಗ್ರಾಮ ಶಿಲೆಗೆ ಸಮಾನವಾದ್ದು. ಅದರ ಬೆಲೆ ಗೊತ್ತಿರಲ್ಲ, ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಹಾಕಿರ್ತೀವಿ, ಸಾಲಿಗ್ರಾಮ ಹಾಕಿ ಆ ಥರ ಹಾಕಲಲ್ವಾ, ಅದನ್ನೇ ಹೇಳ್ತಾ ಇದ್ದಾರೆ. ಅದು ಸಾಲಗ್ರಾಮ ಆಗಲಿ ಚಕ್ರಾಂಕಿತ ಆಗಲಿ ಮನುಷ್ಯರೇ ಆಗಲಿ ಸುಲಭವಾಗಿ ಸಿಕ್ಕರ ಅವರ ಬೆಲೆ ಗೊತ್ತಾಗಲ್ಲ, ದುರ್ಲಭವಾಗಿದ್ರ ಅವರನ್ನು ನೋಡಿ ಅಪ್ಪೋ ಅಂತ ಗೌರವ ಕೊಡ್ತೀವಿ. ಇದು ನಮ್ಮ ದೌರ್ಭಾಗ್ಯ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಹೇಳುತ್ತಾರೆ, ಈ ಮೂರು ವಿಧ ತಾಪಗಳು ಅಂದ್ರೆ ಶಾರೀರಕ, ಮಾನಸಿಕ, ಹೊರಗಿನದ್ದು. ಆಧ್ಯಾತ್ಮಿಕ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟದ್ದು, ಒಳಗಿನದ್ದು. ಶಾರೀರಕ ಆದಿ ಭೌತಿಕ ಅಂತ, ಆದಿ ದೈವಿಕ ಅಂದ್ರೆ ಹೊರಗಿನ ತೊಂದರೆಗಳು. ಇನ್ನೊಂದು, ಈ ಇಲ್ಲಿ ನಿಮಗೇನು ಪ್ರಶ್ನೆಗಳು ಬರ್ತಾ ಇವೆ, ಯಾರ್ಯಾರು ಪ್ರಶ್ನೆಗಳು ಕೇಳ್ತಾ ಇದ್ದೀರಿ, ನೀವೆಲ್ಲರೂ ಪ್ರಶ್ನೆಗಳು ಎಲ್ಲರಿಗೂ ಬರುತ್ತೆ, ಅದಕ್ಕೆ ನಾನು ಗೌರವ ಕೊಡ್ತೇನೆ. ಅದನ್ನ ಪರಿಹಾರ ಮಾಡಲಿಕ್ಕಾಗಿಯೇ ಒಂದು ಟೆಲಿಗ್ರಾಮ್ ಅಲ್ಲಿ ಆ್ಯಪ್ ಅಂತ, ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ಅನ್ನು ಮಾಡಿದ್ದೇನೆ. ಅಲ್ಲಿಗೆ ನೀವು ಪ್ರಶ್ನೆಗಳು ಕಳಿಸಿದರೆ ಅಲ್ಲಿ ಉತ್ತರ ನಾವು ಕೊಡಲಿಕ್ಕಾಗುತ್ತೆ. ಇಲ್ಲಿ ನೀವು ಪ್ರಶ್ನೆಗಳು ಮಾಡುತ್ತಾ ಹೋದರೆ ನನ್ನ ಪ್ರವಚನಕ್ಕೆ ತೊಂದರೆ ಆಗುತ್ತೆ. ನೀವು ಅವೆಲ್ಲವನ್ನು ಚೆನ್ನಾಗಿ ತಿಳ್ಕೋಬೇಕು. ಇಲ್ಲಿ ಯಾರು ಪ್ರಶ್ನೆಗಳು ಮಾಡಬಾರದು ಅಂತ ಅನೇಕ ಸಲ ಹೇಳ್ತಾ ಇದ್ದೆ, ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಂತ ಕಾಣುತ್ತೆ. ಯಾರು ಇಲ್ಲಿ ಪ್ರಶ್ನೆಗಳು ಕೇಳಬೇಡಿ, ಈ ಫ್ಲೋ ಕಟ್ ಆಗುತ್ತೆ. ಏನು ಪ್ರವಚನ ಮಾಡುತ್ತಾ ಇರ್ತೀವಲ್ಲ, ಆ ಟ್ರಾನ್ಸ್ ಇಂದ ಹೊರಗೆ ಬಂದು ನಿಮ್ಮ ಪ್ರಶ್ನೆಗಳು ಉತ್ತರ ಕೊಡ್ತಾ ಕೂತರೆ ನನಗೆ ಪ್ರವಚನವೇ ನಿಂತು ಹೋಗುತ್ತೆ, ಪ್ರಶ್ನೆಗಳು ಉತ್ತರ ಕೊಡ್ತಾ ಕೊಡೋದಾಗುತ್ತೆ. ಆದ್ದರಿಂದ ನಿಮಗೇನೇನು ಪ್ರಶ್ನೆಗಳು ಬರುತ್ತೆ ಅವೆಲ್ಲ ಬರ್ಕೊಳ್ಳಿ, ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ, ನನ್ನ ನಂಬರಿಗೆ ವಿಶೇಷವಾಗಿ ನೀವು ಮೆಸೇಜ್ ಮಾಡಿ, ಅಲ್ಲಿ ನಾನು ಉತ್ತರ ಕೊಡ್ತೇನೆ. ಇಲ್ಲದಿದ್ದರೆ ಈಗ ಪ್ರಶ್ನೆಗಳು ಬರ್ತಾ ಇವೆ ಎಂಬ ಕಾರಣದಿಂದ ಈ ಮೆಸೇಜ್ ಕಳಿಸುವಂಥ ಈ ಚಾಟ್ ಏನಿದೆ ಇದನ್ನೇ ನಾನು ಕ್ಲೋಸ್ ಮಾಡಬೇಕಾಗುತ್ತೆ, ನನಗೆ ತೊಂದರೆ ಆಗುತ್ತೆ ಅಂತ. ನಿಮಗೆ ಕೊಟ್ಟ ಸೌಲಭ್ಯ ಈ ಥರ ಪ್ರಶ್ನೆ ಮಾಡಿ ಕಳ್ಕೋಬೇಡಿ. ಇನ್ನ ಮುಂದೆ ಹೇಳುತ್ತಾರೆ, ಮುಂದೆ ಶ್ಲೋಕ ಹೇಳಿ. ಪಾಪೇನಾಪಿ ಸಮಾವೃತಸ್ಯ ವಿಮಲ ಜ್ಞಾನೋಜ್ಜಿತಸ್ಯ ಅಪ್ಯಲಂ ಮಗ್ನಸ್ಯಾಪಿ ಭವಾಂಬುಧಾವಿಹ ಭವೇತ್ ಪೂತಸ್ಯ ಜಾತ್ಯೋದ್ಧೃತಿಃ ಇತ್ಯಾಖ್ಯಾಪಯಿತುಂ ದರಂ ಮುರಹರೋ ಯತ್ರೋ ದಧಾರಾದರಾತ್ ಶಂಕೋದ್ಧಾರ ಪದಂ ವಿಭಾತಿ ತದಿದಂ ಕ್ಷೇತ್ರಂ ಪವಿತ್ರಂ ಭುವಿ. ಇನ್ನು ಮುಂದೆ ಅಲ್ಲೇ ಇರತಕ್ಕಂಥ ಇನ್ನೊಂದು ತೀರ್ಥ ಶಂಕೋದ್ಧಾರ ತೀರ್ಥ. ಈ ಶಂಕೋದ್ಧಾರ ತೀರ್ಥ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಪಾಪೇನ ಸಮಾವೃತಸ್ಯಾಪಿ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಕ್ಷೇತ್ರದಲ್ಲಿ ಸ್ವಭಾವದಿಂದ ಶುದ್ಧನಾದಂಥ ಸಾತ್ವಿಕ ಜೀವನಿಗೆ ಜಾತ್ಯಾಪೂತಸ್ಯ ಜಾತಿ ಅಂದರೆ ಯಾವ ಸಜೀವ ಜಾತಿಯಲ್ಲಿ ಸೇರಿಕೊಂಡು ಸ್ವರೂಪತಃ ಪವಿತ್ರನಾದವನು ಯಾರಿರ್ತಾರೆ ಅಂಥವನು ಜಾತ್ಯಾಪೂತಸ್ಯ ಸ್ವರೂಪದಲ್ಲಿ ಶುದ್ಧನಾಗಿರತಕ್ಕಂಥ ವ್ಯಕ್ತಿ ಪಾಪೇನ ಸಮಾವೃತಸ್ಯಾಪಿ ಅನೇಕ ಪಾಪಗಳಿಂದ ಅವನು ಮುಚ್ಚಿ ಹೋಗಿರ್ತಾನೆ. ವಿಮಲ ಜ್ಞಾನೋದ್ಧಿತಸ್ಯಾಪಿ ನಿರ್ಮಲವಾದ ಜ್ಞಾನವೇ ಇಲ್ಲದೆ ಇರುತ್ತವನಿಗೆ, ಸ್ವರೂಪತಃ ಅವನು ಸಜ್ಜೀವ ರಾಶಿಯಾಗಿರ್ತಾನೆ. ಅವನಿಗೆ ಪಾಪ ಕೂತಿರುಸ್ತೆ, ವಿಮಲ ಜ್ಞಾನವೇ ಇರಲ್ಲ. ಅಲಂಭವಾಂಬುಧೌ ಮಗ್ನಸ್ಯಾಪಿ ಸಂಸಾರದಲ್ಲೇ ಮುಳುಗಿ ಹೋಗಿರ್ತಾನೆ. ಮೂರು ಲಕ್ಷಣಗಳು ಹೇಳ್ತಾ ಇದ್ದಾರೆ. ಪಾಪ ಇವನ್ನ ಮುಚ್ಚಿ ಹಾಕಿರುತ್ತೆ, ಶುದ್ಧ ಜ್ಞಾನವೇ ಇರಲ್ಲ, ಸಂಸಾರದಲ್ಲಿ ಮುಳುಗಿ ಹೋಗಿರ್ತಾನೆ. ಇಂಥವನ ಆಗಿದ್ದರೂ ಸಾತ್ವಿಕ ಜೀವನ ಆಗಿದ್ದರೆ ಇಹ ಈ ಕ್ಷೇತ್ರದಲ್ಲಿ ಸಂಸಾರದಿಂದ ಉದ್ಧೃತಿರ್ಭವೇತ್, ಉದ್ಧಾರ ಆಗಿಯೇ ಆಗುತ್ತೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ತಿಳಿಸಲಿಕ್ಕಾಗಿ ಆಖ್ಯಾಪಯಿತುಂ, ಈ ರೀತಿ ತಿಳಿಸಲಿಕ್ಕಾಗಿ ಮುರಹರಹ, ಮೂರನಾಮಕ ದೈತ್ಯನ ಸಂಹಾರ ಮಾಡಿದ ಶ್ರೀಕೃಷ್ಣ ಆದರಾತ್ ಯತ್ರ, ಆದರದಿಂದ ಯಾವ ಈ ಶಂಕೋದ್ಧಾರ ಕ್ಷೇತ್ರದಲ್ಲಿ ದರಂ ಉದ್ದಧಾರ, ಶಂಖವನ್ನ ಮೇಲಕ್ಕೆ ಎತ್ತಿದನೋ, ಅಂಥ ತದಿದಂ ಅಂತಹ ಪವಿತ್ರಂ ಶಂಕೋದ್ಧಾರ ಪದಂ, ಪವಿತ್ರವಾದ ಶಂಕೋದ್ಧಾರ ತೀರ್ಥ ಅಂತ ಕ್ಷೇತ್ರ. ಭುವಿ ವಿಭುವಾತಿ, ಭೂಲೋಕದಲ್ಲಿ ವಿಶೇಷವಾಗಿ ಶೋಭಿಸ್ತಾ ಇದೆ ಅಂತ ಚೆನ್ನಾಗಿ ಹೇಳ್ತಾರೆ. ಇಲ್ಲೇ ಕೃಷ್ಣ ಸಮುದ್ರದಲ್ಲಿರತಕ್ಕಂಥ ಪಂಚಜನ ಎಂಬ ಅಸುರನನ್ನ ಕೊಂದು ಆ ಶಂಖವನ್ನ ಮೇಲಕ್ಕೆತ್ತಿದ. ಇದು ಶಂಖೋದ್ಧಾರ ತೀರ್ಥ, ಶಂಖೋದ್ಧಾರ ಕ್ಷೇತ್ರ ಎಂಬುದನ್ನು ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ದರ್ಶನ ಮಾಡಬೇಕು. ನಂತರ ಗೋಪೀಚಂದನದ ಮಹಿಮೆಯನ್ನ ವರ್ಣನ ಮಾಡ್ತಾ ಬರ್ತಾ ಇದ್ದಾರೆ. ಅಲ್ಲೇನು ದ್ವಾರಕೆಯಲ್ಲಿ ವಿಶೇಷವಾಗಿರತಕ್ಕಂಥ ಗೋಪೀಚಂದನ ಸಿಗುತ್ತೆ, ಅಲ್ಲೇ ಗೋಪಿ ಸರೋವರ ಅಂತ ಇದೆ. ಆ ಗೋಪಿ ಸರೋವರದಲ್ಲೇ ಗೋಪಿ ಸರೋವರ, ಅದೇ ಗೋಪಿ ತಲಾಬ್ ಅಂತ ಹೇಳ್ತಾರೆ. ಆ ಗೋಪಿ ತಲಾಬಿನಲ್ಲಿ ಇರತಕ್ಕಂಥದ್ದು ವಾಸುದೇವ ತಲಾಬ್, ಅಂದರೆ ವಿಶೇಷವಾಗಿ ವಾಸುದೇವ ಹ್ರದ ಅಂತ ಒಂದಿದೆ, ಅಲ್ಲಿ ಗೋಪಿಚಂದನ ಸಿಗುತ್ತೆ. ನಂತರ ಗೋಮತಿ ದ್ವಾರಕೆಯಿಂದ ಸ್ವಲ್ಪ 13 ಮೈಲು ದೂರದಲ್ಲಿ ಗೋಪಿ ತಲಾಬ್, ಎರಡೂ ಇದೆ ಇಲ್ಲಿ. ಗೋಪಿ ತಲಾಬ್ ಅಂತದೆ ವಾಸುದೇವ ಸರೋವರ ಅಂತ, ವಾಸುದೇವ ಹ್ರದ ಅಂತ ಎರಡೂ ಕಡೆ ಗೋಪಿಚಂದನ. ಇಡೀ ಭೂಮಿಯೆಲ್ಲ ಗೋಪಿಚಂದನ ಗಡ್ಡೆಗಳು ಸಿಗುತ್ತೆ. ಅಲ್ಲಿ ವಿಶೇಷವಾಗಿ ಗೋಪಿನಾಥ ದೇವಾಲಯವಿದೆ. ಇನ್ನು ಮುಂದೆ ಆ ಶ್ಲೋಕವನ್ನು ಹೇಳೋಣ. ಫಾಲೇ ಯಲ್ಲಿಖಿತಂ ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರಾಕೃತಾಂ ಯಲ್ಲೀಲಾ ತಿಲಕೀಕೃತಂ ವಿತನುತೇ ವಿದ್ವಲ್ಲಲಾಮಾಯಿತಾಂ ಊರ್ಧ್ವಂ ಯದ್ಧೃತಮುಚ್ಚಲೋಕ ಪದವೀ ಸೋಪಾನಮನ್ವೇತಿ ತದ್ ಗೋಪೀಚಂದನ ಮಂಜಸಾ ವಿಜಯತೆ ತಾಪತ್ರಯಧ್ವಂಸನಂ. ಹಾ, ಚೆನ್ನಾಗಿ ಹೇಳ್ತಾ ಬರ್ತಾರೆ. ಯತ್ ಯಾವ ಗೋಪಿಚಂದನ, ಫಾಲೇ ಲಿಖಿತಂ ಸತ್, ಆ ಹಣೆಯಲ್ಲಿ ಚೆನ್ನಾಗಿ ಬರೆದರೆ ವಿವಿಧಾಂ ವಿಧಾತ್ರಾಕೃತಾಂ ರೇಖಾಂ, ಬ್ರಹ್ಮದೇವರು ಅನೇಕ ಬರಹ ಬರೆದಿರ್ತಾರಂತೆ, ಆ ರೇಖೆಗಳನ್ನು ಧುನೋತಿ, ಆ ಹಣೆಯ ಬರಹವನ್ನು ಧುನೋತಿ, ಅಳಿಸಿಬಿಡುತ್ತೆ. ಅಂದರೆ ಅಲ್ಲ, ಒಳ್ಳೆಯದು ಬರೆದಿದ್ದಿರೋದು ಅಳಿಸೋತ್ತಾ, ಅಲ್ಲ, ಯಾವುದು ಕೆಟ್ಟದಿದ್ದರೆ ಅದನ್ನು ತೆಗೆದು ಬಿಡುತ್ತಂತೆ. ಯಾರಿಗೆ, ಈ ಗೋಪಿಚಂದನ ಹಚ್ತಾ ಇದ್ದೀನಿ, ನನಗೇನು ತೊಂದರೆಗಳು ಬರುವಂಥ ಹಣೆ ಬರ ಇದ್ದರೂ ಅವೆಲ್ಲ ಹೊರಟು ಹೋಗುತ್ತೆ ಅಂತ ಯಾರು ಚಿಂತನೆ ಮಾಡಿ ಗೋಪಿಚಂದನ ಹಚ್ಕೊಳ್ತಾರೋ ಅವರಿಗೆ ತೆಗೆದು ಬಿಡುತ್ತೆ. ಗೊತ್ತೇ ಇಲ್ಲದಿದ್ದವರಿಗೆ ಜ್ಞಾನದಿಂದಲೇ ಲಾಭ. ಅದ ಹೇಳ್ತಾರೆ, ವಿಧಾತ್ರ ಕೃತಾಂ ವಿವಿಧಾಂ ರೇಖಾಂ ಧುನೋತಿ. ಇನ್ನ ಯತ್ ಯಾವ ಗೋಪಿಚಂದನ, ಲೀಲಾರ್ಥಂ ಒಳ್ಳೆ ಚೆನ್ನಾಗಿ ಶೃಂಗಾರಕ್ಕಾಗಿ ಗೋಪಿ ಚಂದ್ರನ ಹಚ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ರೀ. ತಿಲಕೀಕೃತಂ, ಚೆನ್ನಾಗಿ ತಿಲಕವಾಗಿ ಹಚ್ಚಿಕೊಳ್ತಾರೆ ಯಾರು? ವಿದ್ವಲ್ಲಲಾಮಯಿತಾನ್ವಿತನುತೇ, ಯಾರು ಚೆನ್ನಾಗಿ ಕಾಣಿಸ್ಬೇಕಪ್ಪ ಅಂತ ಗೋಪಿಚಂದ್ರನ ಹಚ್ಕೊಳ್ತಾರೋ, ಚೆನ್ನಾಗಿ ಕಾಣಿಸುವಂತ ಹಚ್ಕೊಳ್ತಾರೋ, ಅವರನ್ನ ಜ್ಞಾನಿಶ್ರೇಷ್ಠರನ್ನಾಗಿ ಮಾಡಿಬಿಡುತ್ತೆ ಈ ಗೋಪಿಚಂದ್ರ, ಜ್ಞಾನಿಗಳನ್ನಾಗಿ ಮಾಡಿಬಿಡುತ್ತೆ. ಇನ್ನ ಹೇಳ್ತಾರೆ, ಯತ್ ಯಾವ ಗೋಪಿಚಂದನ ಊರ್ಧ್ವಂ ಧೃತಂ, ಊರ್ಧ್ವ ಪುಂಡ್ರವಾಗಿ ಧಾರಣೆ ಮಾಡಿದರೆ ಉಚ್ಚ ಲೋಕ ಪದವಿ ಸೋಪಾನಂ ಅನ್ವೇತಿ. ಉಚ್ಚ ಲೋಕ ಪದವಿ, ಉಚ್ಚ ಲೋಕ ಯಾವುದು ಅಂದರೆ ವೈಕುಂಠ. ವೈಕುಂಠ ಪದವಿಯ ಸೋಪಾನಂ, ಅದರ ಮಾರ್ಗದ ದಾರಿ ಮೆಟ್ಟಲನ್ನ ಅನ್ವೇತಿ, ಅನುಸಾರ ಮಾಡ್ತೀವಿ. ನಮ್ಮ ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೋ ಅಂತ. ತಾಪತ್ರಯ ಧ್ವಂಸನಂ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಮೂರು ತಾಪಗಳನ್ನು ನಾಶನ ಮಾಡತಕ್ಕಂಥದ್ದು. ಆಧ್ಯಾತ್ಮಿಕ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂಥ ತಾಪಗಳು. ಆದಿ ಭೌತಿಕ ಅಂದರೆ ಈ ಶರೀರ, ಶರೀರಕ್ಕೆ ಸಂಬಂಧಪಟ್ಟಂಥ ರೋಗಗಳು ಎಲ್ಲ, ಮೆಂಟಲ್ ಡಿಸ್ಟರ್ಬೆನ್ಸ್, ಫಿಸಿಕಲ್ ಡಿಸ್ಟರ್ಬೆನ್ಸ್, ಇದು ಒಳಗೆ ಇರುವಂತಹದ್ದು ಎರಡು. ಇನ್ನು ಆಧ್ಯಾತ್ಮಿಕ ಆದಿ ಭೌತಿಕ ಆಯಿತು, ಆದಿ ದೈವಿಕ ಅಂದರೆ ಹೊರಗಿನ ದೈವಿ ವಿಕೋಪದಿಂದ, ನಾನಾ ಪ್ರಕೃತಿಯ ವಿಕೋಪದಿಂದ ಬರತಕ್ಕಂಥ ಎಲ್ಲ ಏನು ಬರ್ತಾ ಇವೆ ಅವೆಲ್ಲವೂ ಕೂಡ ವಿಶೇಷವಾಗಿರತಕ್ಕಂಥ ಆದಿ ದೈವಿಕ ತಾಪಗಳು. ಇಂಥ ತಾಪತ್ರಯ ಧ್ವಂಸನ, ಮೂರು ತಾಪಗಳನ್ನು ಧ್ವಂಸನ ಮಾಡತಕ್ಕಂಥ ತತ್ ಗೋಪೀ ಚಂದನಂ, ಆ ಗೋಪೀ ಚಂದನ ಅಂಜಸಾ ವಿಜಯತೆ, ಅದ್ಭುತವಾಗಿ ಜಗತ್ತಲ್ಲಿ ಹೊಳೆಯುತ್ತಾ ಇದೆ. ಅಂದರೆ ಮೂರು ರೀತಿಯಾದ ತಾಪಗಳನ್ನು ಈ ಗೋಪೀ ಚಂದನ ಕಳೆಯುತ್ತೆ ಎನ್ನುವುದು ಸ್ಮರಣೆ ಮಾಡುತ್ತಾ ನಾವು ಗೋಪೀ ಚಂದನ ಧಾರಣೆ ಮಾಡಬೇಕು. ಸಾಮಾನ್ಯ ಅದು ಯಾಕೋ ಹಾಗಾಗ್ತಾ ಇದು ನೋಡಿ, ನಾವು ಗೋಪಿಚಂದನ ಧಾರಣೆ ಮಾಡಿರ್ತೀವಿ, ಅಷ್ಟು ಸ್ಪಷ್ಟ ಕಾಣಿಸಲ್ಲ, ಏನೋ ಲೈಟ್ ಕಾಣಿಸ. ಅದೇ ಗೋಪಿಚಂದನವನ್ನೇ ಈ ಯಾರು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿಕೊಳ್ಳುವಂತ ಫಾರಿನರ್ಸ್ ಎಲ್ಲ ಹಚ್ತಾರೆ, ಏನು ಹಚ್ಚಿರ್ತಾರೆ ಆ ಗೋಪಿಚಂದನ, ಇವತ್ತು ಬೆಳಿಗ್ಗೆ ಹಚ್ಚಿದ್ರೆ ನಾಳೆ ಬೆಳಿಗ್ಗೆ ಬರೆಯುವಂತ ಬಿಳಿ ಚೆನ್ನಾಗಿ ಕಾಣಿಸುತ್ತೆ. ಹಚ್ಚೋ ಕ್ರಮದಲ್ಲಿ ಏನೋ ವ್ಯತ್ಯಾಸ ಅಂತ ಕಾಣುತ್ತೆ. ನಾವು ಚೂರು ತಿಳಿಯಾಗಿ ತೆಗೆದು ಸರ ಸರ ಹಚ್ಕೊಂಡು ಹೋದರೆ ಅದು ಬೆಳಿಗ್ಗೆ ಒಂದು ಅರ್ಧ ಗಂಟೆಯಲ್ಲೇ ಹೊರಟೋಗುತ್ತೆ. ಅಲ್ಲ, ಅವರು ದೇಶಗಳೆಲ್ಲ ಥಂಡಿ ದೇಶ ಆದ ಕಾರಣ ಹಾಗೆ ಇರುತ್ತೆ, ಬೆವರಲ್ಲ ಅಂತೀರಾ? ಅವರು ಇಂಡಿಯಾದಲ್ಲೇ ಸುತ್ತಾ ಇರ್ತಾರೆ, ನಮ್ಮ ಭಾರತ ದೇಶದಲ್ಲೇ ಕಚ್ಚೆ ಹಾಕ್ಕೊಂಡು ಶಿಖ ಇಟ್ಟುಕೊಂಡು ನಾಚಿಕೆ ಪಡದೆ ಶಿಖ ಇಟ್ಟುಕೊಂಡು ರೋಡಲ್ಲಿ ಕುಣಿತಾ ಹೋಗ್ತಾ ಇರ್ತಾರೆ. ನಿಜವಾಗಿ ತಲೆಬಾಗ್ಬೇಕು ಅದಕ್ಕೆ. ಆ ಗೋಪಿಚಂದನ ಹಚ್ಚಿರ್ತಾರೆ, ಎಷ್ಟು ಚೆನ್ನಾಗಿರುತ್ತೆ. ನಾವು ಹಾಗೆ ಧಾರಣೆ ಮಾಡೋಣಲ್ವ, ನನಗೂ ಅನ್ನಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾರಪ್ಪ. ಅದಕ್ಕೆ ಗೋಪಿಚಂದನ ಹಚ್ಚಿದ್ರೆ ಈ ಥರ ಹಚ್ಚಬೇಕು ಅಂತ, ಎಷ್ಟು ಚೆನ್ನಾಗಿ ಆರ್ಲಿ, ನಾನು ಕನ್ನಡಿ ನೋಡಿಕೊಂಡು ಹಚ್ಕೊಳ್ಳಪ್ಪ ಬೇಡ ಅಂದಿಲ್ಲ, ಚೆನ್ನಾಗಿ ಹಚ್ತಾರೆ. ಒಳ್ಳೆ ಅದನ್ನ ಅಲಂಕಾರ ಅವರು ನೋಡಿದ ಕೂಡಲೇ ದೂರದಿಂದ ಅಪ್ಪ ಎಷ್ಟು ಜನ ಹೆಣ್ಣು ಗಂಡು ಹಚ್ತಾರೆ, ಎಲ್ಲರೂ ಹಚ್ತಾರೆ, ಮಕ್ಕಳು ಹಚ್ತಾರೆ. ಆ ಗೋಪಿಚಂದನ ಹಚ್ಚುವ ಕ್ರಮವೇ ಚೆನ್ನಾಗಿ ದಪ್ಪಕ್ಕೆ ಗಟ್ಟಿಯಾಗಿ ತೆಗೆದು ಹಚ್ತಾರೆ ಅಂತ ಕಾಣುತ್ತೆ, ಅಷ್ಟು ಚೆನ್ನಾಗಿ ಹಚ್ಚಿರ್ತಾರೆ ಅವರು. ಆ ರೀತಿಯಲ್ಲಿ ಗೋಪಿಚಂದನ ಮಂಜಸ ವಿಜಯತೆ ತಾಪತ್ರಯ ಧ್ವಂಸನಂ ಅಂತ ಗೋಪಿಚಂದನ ಅದ್ಭುತವಾಗಿದೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೇಳ್ತಾರೆ, ದ್ವಾರವತ್ಯಾಂ ಶುಭೇ ರಮ್ಯೇ ವಾಸುದೇವ ಹೃದೇ ತಥಾ ತತ್ರೋದ್ಭವಾಂ ಮೃದಂ ಶುಭ್ರಾಂ ಆದಾಯ ದ್ವಿಜಸತ್ತಮಃ. ವಾಸು ದ್ವಾರಾವತಿಯಲ್ಲಿರತಕ್ಕಂಥ ವಾಸುದೇವ ಹೃದಯದಲ್ಲಿ ಸಿಗತಕ್ಕಂಥ ಮೃದಂ ಶುಭ್ರಾಮಾದಾಯ ದ್ವಿಜಸತ್ತಮಃ. ಒಳ್ಳೆ ಶುಭ್ರವಾದ ಮಣ್ಣನ್ನು ತಂದು ಧಾರಯೇ ಊರ್ಧ್ವಪುಂಡ್ರಾಣಿ ಸರ್ವಕಾಮ ಫಲಾಪ್ತಯೇ. ಊರ್ಧ್ವಪುಂಡ್ರಗಳನ್ನು, ಪುಂಡ್ರಾಣಿ ಅಂತಂದರೆ ಬಹುವಚನ ಅಂದರೆ ಮೈಯಲ್ಲೂ ಆ ಊರ್ಧ್ವ ಮೇಲಕ್ಕೆ ಬರತಕ್ಕಂಥ ನಾಮಗಳನ್ನು ಹಚ್ಚಬೇಕು. ಯಾಕೆ? ಸರ್ವಕಾಮ ಫಲಾಪ್ತಯೇ. ವಿಶೇಷವಾದ ಸರ್ವಕಾಮ, ಎಲ್ಲರಿಂದ ಕಾಮಿಸಲ್ಪಟ್ಟವ ಭಗವಂತ, ಅವನು ಬೇಕು ಅಂತ, ಅವನನ್ನೇ ಫಲವಾಗಿ ಪಡೆಯಲಿಕ್ಕೆ. ಊರ್ಧ್ವ ಪುಂಡ್ರಧರೋ ವಿಪ್ರಹ ಸರ್ವಲೋಕೇಪಿ ಪೂಜಿತ ಸವಿಮಾನಂ ಸಂಸಮಾರುಹ್ಯ ಯಾತಿ ವಿಷ್ಣೋ ಪದಂ ಪರಂ. ಯಾರಾದರೆ ಊರ್ಧ್ವ ಪುಂಡವನ ಧಾರಣೆ ಮಾಡ್ತಾನೆ ಬ್ರಾಹ್ಮಣ, ಅವನು ಎಲ್ಲ ಲೋಕಗಳಲ್ಲಿ ಪೂಜಿತನಾಗಿ ವಿಮಾನವನ್ನು ಏರಿ ವಿಷ್ಣುವಿನ ಪರಮ ಪದವನ್ನು ಸೇರ್ತಾನೆ ಅಂತ ಪುರಾಣದಲ್ಲಿ ಹೇಳತಕ್ಕಂಥ ವಿಷಯ ಇಲ್ಲಿ ನಮ್ಮ ವಾದಿರಾಜ ಸಾರ್ವಭೌಮರು ಹೇಳಿದ್ದಾರೆ ಅಂತ ಹೇಳಿ. ಇನ್ನು ಅಲ್ಲಿಂದ ಸ್ವಲ್ಪ ದೂರಕ್ಕೆ ಹೋದರೆ ಬರತಕ್ಕಂಥದ್ದು ಯಾವುದು ಅಂದರೆ ಮಾತೃಗಯ, ಬಿಂದು ಸರೋವರ, ಸಿದ್ಧಪುರಿ ಅಂತ ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಅದರ ಕುರಿತು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.